ಅಧ್ಯಾಯ ಆರು. ಪೂತನಿಯ ಸಂಹಾರ. ನಂದ ಮಹಾರಾಜನು ಹಿಂದಿರುಗುತ್ತಿದ್ದಾಗ ಗೋಕುಲದಲ್ಲಿ ಏನಾದರೂ ತೊಂದರೆಯಾದೀತು ಎಂದ ವಸುದೇವನ ಮಾತನ್ನು ಪರಿಭಾವಿಸಿದ. ನಿಶ್ಚಯವಾಗಿಯೂ ಅದು ಸ್ನೇಹದ ಸೂಚನೆ ಸುಳ್ಳಲ್ಲ. ಆದುದರಿಂದ ನಂದನು ಇದರಲ್ಲಿ ಒಂದಿಷ್ಟು ಸತ್ಯವಿದೆ ಎಂದುಕೊಂಡ. ಆದುದರಿಂದ ಭಯದಿಂದ ದೇವೋತ್ತಮ ಪರಮಪುರುಷನನ್ನು ರಕ್ಷಣೆಗಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದ. ಕಷ್ಟದಲ್ಲಿರುವ ಭಕ್ತನು ಕೃಷ್ಣನನ್ನು ಧ್ಯಾನಿಸುವುದು ಸಹಜವೇ, ಏಕೆಂದರೆ ಅವನಿಗೆ ಬೇರೆ ಆಶ್ರಯವಿಲ್ಲ. ಮಗುವು ಅಪಾಯದಲ್ಲಿರುವಾಗ ಅದು ತಂದೆಯ ಅಥವಾ ತಾಯಿಯ ರಕ್ಷಣೆಯನ್ನು ಪಡೆಯುತ್ತದೆ. ಹಾಗೆಯೇ ಭಕ್ತನು ಸದಾ ದೇವೋತ್ತಮ ಪರಮಪುರುಷನ ಆಶ್ರಯದಲ್ಲಿ ಇರುತ್ತಾನೆ. ಆದರೆ ನಿರ್ದಿಷ್ಟವಾಗಿ ಅಪಾಯವನ್ನು ಕಂಡಾಗ ಬಹುಬೇಗನೆ ಪ್ರಭುವನ್ನು ಸ್ಮರಿಸುತ್ತಾನೆ. ತನ್ನ ರಾಕ್ಷಸ ಮಂತ್ರಿಗಳೊಡನೆ ಸಮಾಲೋಚನೆ ಮಾಡಿ ಕಂಸನು ಪೂತನಿ ಎನ್ನುವ ಮಾಟಗಾತಿಗೆ ನಗರಗಳಲ್ಲಿ, ಹಳ್ಳಿಗಳಲ್ಲಿ ಮತ್ತು ಹುಲ್ಲುಗಾವಲುಗಳಲ್ಲಿ ಎಲ್ಲ ಕಡೆ ಇದ್ದ ಮಕ್ಕಳನ್ನು ಕೊಲ್ಲುವಂತೆ ಆದೇಶಿಸಿದ. ಭಯಂಕರವೂ ಪಾಪಕರವೂ ಆದ ರೀತಿಗಳಲ್ಲಿ ಪುಟ್ಟ ಮಕ್ಕಳನ್ನು ಕೊಲ್ಲುವ ದುಷ್ಟ ಜಾಣ್ಮೆ ಅವಳಿಗಿತ್ತು. ಕೃಷ್ಣನ ಪಾವನ ನಾಮಗಳನ್ನು ಜಪಿಸದಿರುವಾಗ ಮತ್ತು ಕೇಳದಿರುವಾಗ ಮಾತ್ರ ಇಂತಹ ಮಾಟಗಾತಿಯರು ತಮ್ಮ ದುಷ್ಟ ಜಾಣ್ಮೆಯನ್ನು ಪ್ರಯೋಗಿಸಬಲ್ಲರು. ಗಮನವಿಲ್ಲದೆಯೇ ಆಗಿರಲಿ, ಕೃಷ್ಣನ ಪವಿತ್ರ ನಾಮವನ್ನು ಉಚ್ಚರಿಸಿದಾಗ ಮಾಟಗಾತಿಯರು, ಭೂತ ಪ್ರೇತಗಳು, ವಿಪತ್ತುಗಳು ಇಂತಹ ಎಲ್ಲ ಅಂಶಗಳು ಕೂಡಲೇ ಮಾಯವಾಗುತ್ತದೆ ಎಂದು ಹೇಳುತ್ತಾರೆ. ಕೃಷ್ಣನ ಪವಿತ್ರ ಹೆಸರನ್ನು ಶ್ರದ್ಧೆಯಿಂದ ಜಪಿಸಿದ ಕಡೆ, ಅದರಲ್ಲಿಯೂ ಪರಮಪ್ರಭುವೇ ಇದ್ದ ವೃಂದಾವನದಲ್ಲಿ ಇದು ಖಂಡಿತವಾಗಿಯೂ ಸತ್ಯವಾದ ಮಾತು. ಆದುದರಿಂದ ನಂದ ಮಹಾರಾಜನ ಸಂದೇಹಗಳಿಗೆ ಕೃಷ್ಣನಲ್ಲಿ ಅವನಿಗಿದ್ದ ಪ್ರೀತಿಯೇ ಕಾರಣ. ಪೂತನಿಗೆ ಎಷ್ಟೇ ಶಕ್ತಿ ಇದ್ದರೂ ಅವಳಿಂದ ಯಾವ ಅಪಾಯವೂ ಇರಲಿಲ್ಲ. ಇಂತಹ ಮಾಟಗಾತಿಯರಿಗೆ ಕೇಚರಿ ಎಂದು ಹೆಸರು. ಹೀಗೆಂದರೆ ಅವರು ಆಕಾಶದಲ್ಲಿ ಹಾರಬಲ್ಲರು ಎಂದು ಅರ್ಥ. ಭಾರತದ ದೂರದ ವಾಯಾವ್ಯ ಭಾಗದಲ್ಲಿ ಮಾಟದ ದುಷ್ಟ ವಿದ್ಯೆಯನ್ನು ಈಗಲೂ ಕೆಲವರು ಹೆಂಗಸರು ಪ್ರಯೋಗಿಸುತ್ತಾರೆ. ಉರುಳಿ ಬಿದ್ದ ಮರದ ಕೊಂಬೆಯ ಮೇಲೆ ಕುಳಿತು ಅವರು ಸ್ಥಳದಿಂದ ಸ್ಥಳಕ್ಕೆ ಹೋಗಬಲ್ಲರು. ಪೂತನಿಗೆ ಮಾಟವೂ ತಿಳಿದಿತ್ತು. ಆದುದರಿಂದ ಅವಳನ್ನು ಭಾಗವತದಲ್ಲಿ ಖೇಚರಿ ಎಂದು ವರ್ಣಿಸಿದೆ. ನಂದ ಮಹಾರಾಜನು ವಾಸವಾಗಿದ್ದ ಗೋಕುಲ ಪ್ರದೇಶವನ್ನು ಪೂತನಿಯು ಅಪ್ಪಣೆಯಿಲ್ಲದೆ ಪ್ರವೇಶಿಸಿದಳು. ಒಬ್ಬ ಸುಂದರ ಸ್ತ್ರೀಯಂತೆ ಉಡುಪನ್ನು ತೊಟ್ಟು ಅವಳು ತಾಯಿ ಯಶೋದೆಯ ಮನೆಯನ್ನೇ ಹೊಕ್ಕಳು. ಮೇಲೆದ್ದ ನಿತಂಬಗಳು, ಉಬ್ಬಿದ ಸ್ತನಗಳು, ಬೆಂಡೋಲೆಗಳು ಮತ್ತು ಜಡೆಯಲ್ಲಿ ಹೂವುಗಳಿಂದ ಅವಳು ಲಾವಣ್ಯವತಿಯಾಗಿ ಕಾಣುತ್ತಿದ್ದಳು. ತೆಳು ನಡುವಿನಿಂದ ಅವಳು ಇನ್ನೂ ಸುಂದರಿಯಾಗಿ ಕಾಣುತ್ತಿದ್ದಳು. ಪ್ರತಿಯೊಬ್ಬರ ಕಡೆಯೂ ಆಕರ್ಷಕ ನೋಟಗಳನ್ನು ಬೀರುತ್ತಿದ್ದಳು. ಅವಳ ಮುಖದಲ್ಲಿ ನಸುನಗೆ ಬೆಳಗುತ್ತಿತ್ತು. ಆದುದರಿಂದ ವೃಂದಾವನದ ಜನರೆಲ್ಲರ ಮನಸ್ಸನ್ನು ಸೆರೆ ಹಿಡಿದಳು. ವೃಂದಾವನಕ್ಕೆ ಕೈಯಲ್ಲಿ ತಾವರೆ ಪುಷ್ಪವನ್ನು ಹಿಡಿದು ಬಂದ ಭಾಗ್ಯದೇವತೆಯೇ ಅವಳು ಎಂದು ಮುಗ್ಧ ಗೋಪಿಯರು ಭಾವಿಸಿದರು. ಅವಳ ಮೋಹಕ ಚೆಲುವಿನಿಂದಾಗಿ ಅವಳ ಓಡಾಟಕ್ಕೆ ಯಾರೂ ಅಡ್ಡಿ ಮಾಡಲಿಲ್ಲ. ಆದುದರಿಂದ ಅವಳು ಸುಲಭವಾಗಿ ನಂದ ಮಹಾರಾಜನ ಮನೆಯನ್ನು ಹೊಕ್ಕಳು. ಅಸಂಖ್ಯಾತ ಮಕ್ಕಳನ್ನು ಕೊಂದಿದ್ದ ಪೂತನಿಯು ಪುಟ್ಟದೊಂದು ಹಾಸಿಗೆಯಲ್ಲಿ ಮಲಗಿದ್ದ ಕೃಷ್ಣನನ್ನು ಕಂಡಳು. ತನ್ನ ಅಸಮಾನ ಶಕ್ತಿಗಳನ್ನು ಮಗುವು ಮರೆಮಾಡಿದೆ ಎನ್ನುವುದು ಅವಳಿಗೆ ಕೂಡಲೇ ಅರ್ಥವಾಯಿತು. ಈ ಮಗುವು ಇಡೀ ಬ್ರಹ್ಮಾಂಡವನ್ನೇ ಕೂಡಲೇ ನಾಶ ಮಾಡಬಲ್ಲದು, ಅಷ್ಟು ಅದರ ಶಕ್ತಿ ಎಂದು ಪೂತನಿ ಯೋಚಿಸಿದಳು. ಪೂತನಿಯು ಅರ್ಥ ಮಾಡಿಕೊಂಡಳೆಂಬುದು ಮಹತ್ವದ ವಿಷಯ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಎಲ್ಲರ ಹೃದಯಗಳಲ್ಲಿಯೂ ಇದ್ದಾನೆ. ಅವನು ಮನುಷ್ಯನಿಗೆ ಅಗತ್ಯವಾದ ಬುದ್ಧಿಶಕ್ತಿಯನ್ನು ನೀಡುತ್ತಾನೆ, ಅವನೇ ಮರೆವನ್ನು ಉಂಟು ಮಾಡುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ನಂದ ಮಹಾರಾಜನ ಮನೆಯಲ್ಲಿ ತಾನು ಕಾಣುತ್ತಿದ್ದ ಮಗುವು ದೇವೋತ್ತಮ ಪರಮಪುರುಷನೇ ಎಂದು ಪೂತನಿಗೂ ಕೂಡಲೇ ಅರ್ಥವಾಯಿತು. ಅವನು ಪುಟ್ಟ ಮಗುವಿನಂತೆ ಮಲಗಿದ್ದ, ಆದ ಮಾತ್ರಕ್ಕೆ ಅವನ ಶಕ್ತಿ ಕುಗ್ಗಿದೆ ಎಂದು ಅರ್ಥವಲ್ಲ. ದೇವರ ಆರಾಧನೆಯು ಮನುಷ್ಯತ್ವಾರೋಪಣೆ ಎನ್ನುವ ಪ್ರಾಪಂಚಿಕ ಸಿದ್ಧಾಂತವೂ ಸರಿಯಲ್ಲ. ಧ್ಯಾನ ಅಥವಾ ತಪಸ್ಸಿನಿಂದ ಯಾವ ಜೀವಿಯೂ ದೇವರಾಗುವುದು ಸಾಧ್ಯವಿಲ್ಲ. ದೇವರು ಯಾವಾಗಲೂ ದೇವರೇ. ಮಗುವಾದ ಕೃಷ್ಣನು ಬೆಳೆದ ತರುಣ ಕೃಷ್ಣನಷ್ಟೇ ಪರಿಪೂರ್ಣನು. ಜೀವಿಯು ಮೊದಲು ದೇವರಾಗಿದ್ದು ಮಾಯೆಯ ಬಲವತ್ತರವಾದ ಪ್ರಭಾವದಿಂದ ಈಗ ಸೋತಿದೆ ಎಂದು ಮಾಯಾವಾದಿ ಸಿದ್ಧಾಂತವು ಹೇಳುತ್ತದೆ. ಆದ್ದರಿಂದ ಆತ ಈಗ ಸದ್ಯಕ್ಕೆ ದೇವರಲ್ಲವೆಂದು ಅವರೆನ್ನುತ್ತಾರೆ. ಆದರೆ ಮಾಯೆಯ ಪ್ರಭಾವವನ್ನು ಅಳಿಸಿ ಹಾಕಿದರೆ ಅವನು ಪುನಃ ದೇವರಾಗುತ್ತಾನಂತೆ. ಈ ಸಿದ್ಧಾಂತವನ್ನು ಅತಿ ಸೂಕ್ಷ್ಮ ಜೀವಿಗಳಿಗೆ ಅನ್ವಯಿಸಲು ಸಾಧ್ಯವಿಲ್ಲ. ಜೀವಿಗಳು ಪರಮ ಅಗ್ನಿಯ ಅತಿ ಸಣ್ಣ ಕಿಡಿಗಳು, ಆದರೆ ಅವು ಮೂಲ ಅಗ್ನಿಯಲ್ಲ, ಕೃಷ್ಣನಲ್ಲ. ವಸುದೇವ ಮತ್ತು ದೇವಕಿಯರ ಮನೆಯಲ್ಲಿ ಮೊದಲು ಕಾಣಿಸಿಕೊಂಡಾಗಲೂ ಕೃಷ್ಣನು ದೇವೋತ್ತಮ ಪರಮಪುರುಷನೇ. ಕೃಷ್ಣನು ಪುಟ್ಟ ಮಗುವಿನ ರೀತಿಯನ್ನು ತೋರಿದರೂ ಪೂತನಿಯ ಮುಖವನ್ನು ಕಾಣಬಾರದೆಂದೋ ಎನ್ನುವಂತೆ ಕಣ್ಣನ್ನು ಮುಚ್ಚಿದನು. ಕಣ್ಣು ಮುಚ್ಚುವುದಕ್ಕೆ ಭಕ್ತರು ಬೇರೆ ಬೇರೆ ರೀತಿಗಳಲ್ಲಿ ಅರ್ಥವನ್ನು ಹೇಳುತ್ತಾರೆ. ಅಷ್ಟೊಂದು ಮಕ್ಕಳನ್ನು ಕೊಂದು ಈಗ ತನ್ನನ್ನು ಕೊಲ್ಲಲು ಬಂದ ಪೂತನಿಯ ಮುಖವನ್ನು ನೋಡಲು ಇಷ್ಟವಿಲ್ಲದೆ ಕೃಷ್ಣನು ಕಣ್ಣುಗಳನ್ನು ಮುಚ್ಚಿದ ಎಂದು ಕೆಲವರು ಹೇಳುತ್ತಾರೆ. ಇನ್ನು ಕೆಲವರು ಅವಳಿಗೆ ಅಸಾಧಾರಣವಾದ ಯಾವುದೋ ಅನುಜ್ಞೆಯ ಬೋಧವಾಗುತ್ತಿತ್ತು, ಅವಳಿಗೆ ಭಯವಾಗದಂತೆ ಭರವಸೆಯನ್ನು ನೀಡಲು ಕೃಷ್ಣನು ಕಣ್ಣುಗಳನ್ನು ಮುಚ್ಚಿದ ಎಂದು ಹೇಳುತ್ತಾರೆ. ಮತ್ತು ಕೆಲವರು ಇದಕ್ಕೆ ಹೀಗೆ ವಿವರಣೆ ನೀಡುತ್ತಾರೆ. ಕೃಷ್ಣನು ರಾಕ್ಷಸರನ್ನು ಕೊಂದು ಸಜ್ಜನರಿಗೆ ರಕ್ಷಣೆ ನೀಡಲು ಹುಟ್ಟಿದ. ಭಗವದ್ಗೀತೆಯಲ್ಲಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಎಂದು ಹೇಳಿದೆ. ಅವನು ಮೊದಲು ಕೊಲ್ಲಬೇಕಾಗಿ ಬಂದದ್ದು ಒಬ್ಬ ರಾಕ್ಷಸಿಯನ್ನು, ಸ್ತ್ರೀಯನ್ನು. ವೇದಗಳು ಸ್ತ್ರೀಯನ್ನು, ಬ್ರಾಹ್ಮಣನನ್ನು, ಗೋವುಗಳನ್ನು, ಮಗುವನ್ನು ಕೊಲ್ಲಬಾರದೆಂದು ವಿಧಿಸಿವೆ. ಆದುದರಿಂದ ಅವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳಲೇಬೇಕಾಯಿತು. ಮತ್ತೊಂದು ವ್ಯಾಖ್ಯಾನವೆಂದರೆ ಕೃಷ್ಣನು ಪೂತನೆಯನ್ನು ತನ್ನ ದಾದಿ ಎಂದು ಭಾವಿಸಿದ್ದರಿಂದ ಕಣ್ಣುಗಳನ್ನು ಮುಚ್ಚಿಕೊಂಡ. ಭಗವಂತನಿಗೆ ಮೊಲೆಯೂಡಿಸಲೆಂದು ಪೂತನಿಯು ಬಂದಳು. ಪ್ರಭು ಎಷ್ಟೂ ಕರುಣಾಮಯಿ ಎಂದರೆ ಪೂತನಿಯು ತನ್ನನ್ನು ಕೊಲ್ಲಲು ಬಂದಿದ್ದಾಳೆ ಎಂದು ತಿಳಿದು ಅವಳನ್ನು ತನ್ನ ತಾಯಿ ಅಥವಾ ದಾದಿ ಎಂದು ಭಾವಿಸಿದ. ವೇದದ ಆದೇಶದಂತೆ ತಾಯಿಯರು ಏಳು ಬಗೆಯವರು. ನಿಜವಾದ ತಾಯಿ, ಗುರುವಿನ ಹೆಂಡತಿ, ಅರಸನ ಹೆಂಡತಿ, ಬ್ರಾಹ್ಮಣನ ಹೆಂಡತಿ, ಗೋವು, ದಾದಿ ಮತ್ತು ಭೂಮಿ ತಾಯಿ. ಪೂತನಿಯು ಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ತನ್ನ ಎದೆಯ ಹಾಲನ್ನು ಕೊಡಲು ಬಂದಳು. ಆದುದರಿಂದ ಕೃಷ್ಣನು ಅವಳನ್ನು ತನ್ನ ತಾಯಿಯರಲ್ಲಿ ಒಬ್ಬಳು ಎಂದು ಸ್ವೀಕರಿಸಿದ. ಅವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳಲು ಇದೂ ಒಂದು ಕಾರಣ ಎಂದು ಭಾವಿಸುತ್ತಾರೆ. ಅವನು ಒಬ್ಬ ದಾದಿಯನ್ನು ಅಥವಾ ತಾಯಿಯನ್ನು ಕೊಲ್ಲಬೇಕಾಗಿ ಬಂದಿತು. ಅವನು ತನ್ನ ತಾಯಿಯನ್ನು ಅಥವಾ ದಾದಿಯನ್ನು ಕೊಲ್ಲುವುದು ತನ್ನ ನಿಜವಾದ ತಾಯಿಯನ್ನು ಅಥವಾ ಸಾಕು ತಾಯಿ ಯಶೋದೆಯನ್ನು ಪ್ರೀತಿಸುವುದಕ್ಕಿಂತ ಭಿನ್ನವಾಗಿರಲಿಲ್ಲ. ಪೂತನೆಯನ್ನು ತಾಯಿಯಂತೆ ಕಂಡು ಯಶೋದೆಯ ಸೌಲಭ್ಯಗಳನ್ನೆಲ್ಲ ಅವಳಿಗೆ ಕೊಡಲಾಯಿತೆಂದು ವೇದಗಳಿಂದ ತಿಳಿದು ಬರುತ್ತದೆ. ಐಹಿಕ ಜಗತ್ತಿನ ಕೋಟಲೆಗಳಿಂದ ಯಶೋದೆಗೆ ಮುಕ್ತಿ ನೀಡಲಾದಂತೆಯೇ ಪೂತನಿಗೆ ಕೂಡ ಮೋಕ್ಷವನ್ನು ಕರುಣಿಸಲಾಯಿತು. ಕಣ್ಣುಗಳನ್ನು ಮುಚ್ಚಿಕೊಂಡಾಗ ಪೂತನಿಯು ಅವನನ್ನು ತೊಡೆಯ ಮೇಲೆ ಇಟ್ಟುಕೊಂಡಳು. ಸಾವಿನ ಸಾಕಾರ ರೂಪವನ್ನೇ ಕೈಯಲ್ಲಿ ಹಿಡಿದುಕೊಂಡಿದ್ದೇನೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಹಾವನ್ನು ಹಗ್ಗ ಎಂದುಕೊಂಡವರು ಸಾಯುತ್ತಾರೆ. ಹಾಗೆಯೇ ಕೃಷ್ಣನನ್ನು ಕಾಣುವ ಮೊದಲು ಪೂತನಿಯು ಎಷ್ಟೋ ಮಕ್ಕಳನ್ನು ಕೊಂದಿದ್ದಳು. ಆದರೆ ಈಗ ತನ್ನನ್ನು ಕೂಡಲೇ ಕೊಲ್ಲುವ ಸರ್ಪವನ್ನು ಸ್ವೀಕರಿಸುತ್ತಿದ್ದಳು. ಪೂತನಿಯು ಕೃಷ್ಣನನ್ನು ತೊಡೆಯ ಮೇಲಿಟ್ಟುಕೊಂಡಾಗ ಯಶೋದೆ ಮತ್ತು ರೋಹಿಣಿ ಇಬ್ಬರೂ ಎದುರಿಗಿದ್ದರು. ಆದರೆ ಅವಳು ಅಷ್ಟು ಸುಂದರವಾಗಿ ಉಡುಪನ್ನು ಧರಿಸಿದ್ದುದರಿಂದ ಮತ್ತು ಕೃಷ್ಣನಲ್ಲಿ ಮಾತೃವಾತ್ಸಲ್ಯವನ್ನು ತೋರಿದುದರಿಂದ ಅವರು ಬೇಡವೆಂದು ಹೇಳಲಿಲ್ಲ. ಅವಳು ಸುಂದರವಾದ ಒರೆಯೊಳಗಿನ ಕತ್ತಿ ಎಂದು ಅವರಿಗೆ ತಿಳಿಯಲಿಲ್ಲ. ಪೂತನಿಯು ತನ್ನ ಸ್ತನಗಳಿಗೆ ಬಹು ಕ್ರೂರವಾದ ವಿಷವನ್ನು ಹಚ್ಚಿಕೊಂಡಿದ್ದಳು. ಮಗುವನ್ನು ತೊಡೆಯಲ್ಲಿ ಮಲಗಿಸಿಕೊಳ್ಳುತ್ತಲೇ ತನ್ನ ಸ್ತನಗಳ ಚೂಚುಕಗಳನ್ನು ಅವನ ಬಾಯಿಗೆ ಒತ್ತಡದಿಂದ ಇಟ್ಟಳು. ಅವನು ಎದೆಯ ಹಾಲನ್ನು ಕುಡಿಯುತ್ತಲೇ ಸತ್ತು ಹೋಗುವನೆಂದು ಅವಳ ನಿರೀಕ್ಷಣೆ. ಆದರೆ ಕೃಷ್ಣನು ಕೋಪದಿಂದ ಚೂಚುಕಗಳನ್ನು ತೆಗೆದುಕೊಂಡನು. ವಿಷಬೆರೆತ ಹಾಲಿನೊಂದಿಗೆ ರಾಕ್ಷಸಿಯ ಪ್ರಾಣವಾಯುವನ್ನೂ ಎಳೆದುಕೊಂಡನು. ಎಂದರೆ ಕೃಷ್ಣನು ಏಕಕಾಲದಲ್ಲಿ ಅವಳ ಸ್ತನದಿಂದ ಹಾಲನ್ನು ಹೀರಿದನು. ಅವಳ ಪ್ರಾಣವನ್ನು ಹೊರಕ್ಕೆಳೆದು ಅವಳನ್ನು ಕೊಂದನು. ಕೃಷ್ಣನು ಎಷ್ಟು ಕರುಣಾಮಯನೆಂದರೆ ಪೂತನಿಯು ಅವನಿಗೆ ಎದೆಹಾಲನ್ನು ಕೊಡಲು ಬಂದಿದ್ದರಿಂದ ಅವಳ ಅಪೇಕ್ಷೆಯನ್ನು ಸಲ್ಲಿಸಿ ಅವಳ ಕಾರ್ಯವನ್ನು ಮಾತ್ರ ಸಹಜ ಎಂದು ಸ್ವೀಕರಿಸಿದನು. ಆದರೆ ಅವಳು ಮುಂದೆ ದುಷ್ಟ ಕಾರ್ಯಗಳನ್ನು ಎಸಗದಂತೆ ಕೂಡಲೇ ಅವಳನ್ನು ಕೊಂದುಬಿಟ್ಟನು. ರಾಕ್ಷಸಿಯನ್ನು ಕೃಷ್ಣನು ಕೊಂದಿದ್ದರಿಂದ ಅವಳಿಗೆ ಮುಕ್ತಿಯು ದೊರೆಯಿತು. ಕೃಷ್ಣನು ಅವಳ ಉಸಿರನ್ನೇ ಸೆಳೆದುಕೊಂಡಾಗ ಪೂತನಿಯು ಕೆಳಕ್ಕೆ ಬಿದ್ದಳು. ತನ್ನ ಕೈಕಾಲುಗಳನ್ನು ಅಗಲಿಸಿ ಅಯ್ಯೋ ಮಗು ನನ್ನನ್ನು ಬಿಟ್ಟು ಬಿಡು ಬಿಟ್ಟು ಬಿಡು ಎಂದು ಕೂಗಿಕೊಂಡಳು. ಅವಳು ಗಟ್ಟಿಯಾಗಿ ಅರಚುತ್ತಿದ್ದಳು. ಬೆವರಿನಿಂದ ಅವಳ ಮೈಯೆಲ್ಲ ಒದ್ದೆಯಾಯಿತು. ಅರಚುತ್ತಾ ಅವಳು ಪ್ರಾಣ ಬಿಟ್ಟಾಗ ಭೂಮಿ ಆಕಾಶಗಳ ಎಲ್ಲೆಡೆಯಲ್ಲಿಯೂ ಕಂಪನ ಉಂಟಾಯಿತು. ಜನರು ಸಿಡಿಲುಗಳು ಎರಗುತ್ತಿವೆ ಎಂದು ಭಾವಿಸಿದರು. ಹೀಗೆ ಮಾಟಗಾತಿ ಪೂತನಿಯ ದುಸ್ವಪ್ನವು ಕೊನೆಗೊಂಡಿತು. ಅವಳು ಮಹಾರಾಕ್ಷಸಿಯಾಗಿ ತನ್ನ ನಿಜವಾದ ರೂಪವನ್ನು ತಳೆದಳು. ಕೈಕಾಲುಗಳನ್ನು ಭೂಮಿಯ ಮೇಲೆಲ್ಲ ಚಾಚಿದಳು. ಅಗಲವಾಗಿ ಬಾಯನ್ನು ತೆರೆದಳು. ಇಂದ್ರನ ವಜ್ರಾಯುಧವು ಎರಗಿದಾಗ ವೃತ್ರಾಸುರನು ಉರುಳುವಂತೆ ಅವಳು ಬಿದ್ದಳು. ಅವಳ ಉದ್ದವಾದ ಕೂದಲು ಮೈಮೇಲೆಲ್ಲ ಹರಡಿಕೊಂಡಿತ್ತು. ಕೆಳಕ್ಕೆ ಬಿದ್ದ ಅವಳ ದೇಹವು 12 ಮೈಲಿಗಳಷ್ಟು ಉದ್ದವಾಗಿತ್ತು. ಎಲ್ಲ ಮರಗಳನ್ನು ಚೂರು ಚೂರು ಮಾಡಿತು. ಈ ಬೃಹತ್ ಶರೀರವನ್ನು ಕಂಡು ಎಲ್ಲರೂ ಅಚ್ಚರಿಪಟ್ಟರು. ಅವಳ ಹಲ್ಲುಗಳು ಉತ್ತ ರಸ್ತೆಗಳಂತೆ ಕಂಡವು. ಅವಳ ಹೊಳ್ಳೆಗಳು ಪರ್ವತಗಳಲ್ಲಿನ ಗುಹೆಗಳಂತೆ ಕಂಡವು. ಅವಳ ಸ್ತನಗಳು ಸಣ್ಣ ಗುಡ್ಡಗಳಂತಿದ್ದವು. ಅವಳ ಕೂದಲು ಬಹುದೊಡ್ಡ ಕೆಂಪು ಪೊದೆಯಂತೆ ಕಾಣುತ್ತಿತ್ತು. ಅವಳ ಕಣ್ಣುಗಳು ಕುರುಡು ಬಾವಿಗಳ ಹಾಗಿದ್ದವು. ಅವಳ ಎರಡು ತೊಡೆಗಳು ನದಿಯೊಂದರ ಎರಡು ದಡಗಳಂತಿದ್ದವು. ಅವಳ ಕೈಗಳು ಬಲವಾದ ಎರಡು ಸೇತುವೆಗಳಂತಿದ್ದವು. ಅವಳ ಹೊಟ್ಟೆಯು ಒಣಗಿ ಹೋದ ಕೆರೆಯಂತಿತ್ತು. ಇದನ್ನು ಕಂಡು ಎಲ್ಲ ಗೋಪಾಲರೂ ಗೋಪಿಯರೂ ಭಯಭೀತರಾದರು, ಆಶ್ಚರ್ಯಪಟ್ಟರು. ಅವಳು ಉರುಳಿದಾಗ ಆದ ಭಯಂಕರ ಶಬ್ದದಿಂದ ಅವರ ಕಿವಿಗಳಿಗೂ ಮಿದುಳುಗಳಿಗೂ ಘಾಸಿಯಾಯಿತು. ಅವರ ಎದೆಗಳು ಗಟ್ಟಿಯಾಗಿ ಹೊಡೆದುಕೊಳ್ಳಲು ಆರಂಭಿಸಿದವು. ಪುಟ್ಟ ಕೃಷ್ಣನು ನಿರ್ಭಯವಾಗಿ ಪೂತನೆಯ ತೊಡೆಯಲ್ಲಿ ಆಡುತ್ತಿರುವುದನ್ನು ಕಂಡು ಗೋಪಿಯರು ಬೇಗನೆ ಬಂದು ಅವನನ್ನು ಎತ್ತಿಕೊಂಡರು. ತಾಯಿ ಯಶೋದೆ, ರೋಹಿಣಿ ಮತ್ತಿತರ ಹಿರಿಯ ಗೋಪಿಯರು ಗೋವಿನ ಬಾಲವನ್ನು ತೆಗೆದುಕೊಂಡು ಅವನ ದೇಹಕ್ಕೆ ಸುತ್ತಿದರು. ಗೋಮೂತ್ರದಿಂದ ಅವನ ದೇಹವನ್ನು ಸಂಪೂರ್ಣವಾಗಿ ತೊಳೆದರು. ಗೋಧೂಳಿಯನ್ನು ಅವನ ದೇಹದ ಮೇಲೆ ಹಾಕಿದರು. ಇದೆಲ್ಲವನ್ನು ಮಾಡಿದ್ದು ಮುಂದೆ ಪುಟ್ಟ ಕೃಷ್ಣನಿಗೆ ಏನೂ ಕೆಟ್ಟದ್ದು ಆಗದಿರಲಿ ಎಂದು. ಗೋವು ಕುಟುಂಬಕ್ಕೆ, ಸಮಾಜಕ್ಕೆ ಮತ್ತು ಒಟ್ಟಿನಲ್ಲಿ ಎಲ್ಲ ಜೀವಿಗಳಿಗೆ ಎಷ್ಟು ಮುಖ್ಯವಾದದ್ದು ಎನ್ನುವುದು ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ಕೃಷ್ಣನ ದಿವ್ಯ ದೇಹಕ್ಕೆ ರಕ್ಷಣೆ ಅಗತ್ಯವೇನೂ ಇರಲಿಲ್ಲ. ಆದರೆ ಗೋವಿನ ಮಹತ್ವವನ್ನು ನಮಗೆ ತೋರಿಸಿಕೊಡುವುದಕ್ಕಾಗಿ ಸಗಣಿಯನ್ನೇ ಪ್ರಭುವಿಗೆ ಹಚ್ಚಿ ಅವನನ್ನು ಗೋಮೂತ್ರದಲ್ಲಿ ತೊಳೆದು ನಡೆಯುತ್ತಿರುವ ಗೋವಿನ ಪಾದಧೂಳಿಯನ್ನು ಸಿಂಪಡಿಸಲಾಯಿತು. ಹೀಗೆ ಶುದ್ಧಗೊಳಿಸಿದ ಬಳಿಕ ಯಶೋದೆ ಮತ್ತು ರೋಹಿಣಿಯರು ಹೇಳಿಕೊಟ್ಟಂತೆ ಅವರು ಕೃಷ್ಣನ ದೇಹಕ್ಕೆ ಸಂಪೂರ್ಣ ರಕ್ಷಣೆಯನ್ನು ನೀಡುವಂತೆ ವಿಷ್ಣುವಿನ 12 ಹೆಸರುಗಳನ್ನು ಪಠಿಸಿದರು. ಪದ್ಧತಿಯಂತೆ ಹೆಸರುಗಳನ್ನು ಪಠಿಸುವ ಮೊದಲು ಅವರು ಕೈಕಾಲುಗಳನ್ನು ತೊಳೆದು 3 ಬಾರಿ ಆಚಮನವನ್ನು ಮಾಡಿದರು. ಅವರು ಹೀಗೆ ಹೆಸರುಗಳನ್ನು ಹೇಳಿದರು: ಪ್ರೀತಿಯ ಕೃಷ್ಣ, ಮಣಿಮಾನ್ ಎಂಬ ಹೆಸರಿರುವ ಪ್ರಭುವು ನಿನ್ನ ತೊಡೆಗಳನ್ನು ರಕ್ಷಿಸಲಿ. ಯಜ್ಞ ಎಂಬ ಹೆಸರಿರುವ ಪ್ರಭು ವಿಷ್ಣುವು ನಿನ್ನ ಕಾಲುಗಳನ್ನು ರಕ್ಷಿಸಲಿ. ಪ್ರಭು ಅಚ್ಯುತನು ನಿನ್ನ ತೋಳುಗಳನ್ನು ರಕ್ಷಿಸಲಿ. ಪ್ರಭು ಹಯಗ್ರೀವನು ನಿನ್ನ ಹೊಟ್ಟೆಯನ್ನು ರಕ್ಷಿಸಲಿ. ಪ್ರಭು ಕೇಶವನು ನಿನ್ನ ಹೃದಯವನ್ನು ರಕ್ಷಿಸಲಿ. ಪ್ರಭು ವಿಷ್ಣುವು ನಿನ್ನ ತೋಳುಗಳನ್ನು ರಕ್ಷಿಸಲಿ. ಪ್ರಭು ಉರುಕ್ರಮನು ನಿನ್ನ ಮುಖವನ್ನು ರಕ್ಷಿಸಲಿ. ಪ್ರಭು ಈಶ್ವರನು ನಿನ್ನ ಶಿರವನ್ನು ರಕ್ಷಿಸಲಿ. ಪ್ರಭು ಚಕ್ರಧರನು ನಿನ್ನ ಮುಂಭಾಗವನ್ನು ರಕ್ಷಿಸಲಿ. ಪ್ರಭು ಗದಾಧರನು ನಿನ್ನ ಬೆನ್ನನ್ನು ರಕ್ಷಿಸಲಿ. ಕೈಯಲ್ಲಿ ಬಿಲ್ಲು ಹಿಡಿದ ಪ್ರಭು ಮಧುಸೂದನನು ನಿನ್ನ ಕಣ್ಣ ದೃಷ್ಟಿಯನ್ನು ರಕ್ಷಿಸಲಿ. ಶಂಖಧಾರಿಯಾದ ಪ್ರಭು ವಿಷ್ಣುವು ನಿನ್ನ ಎಡಭಾಗವನ್ನು ರಕ್ಷಿಸಲಿ. ದೇವೋತ್ತಮ ಪುರುಷ ಉಪೇಂದ್ರನು ಮೇಲಿನಿಂದ ನಿನ್ನನ್ನು ರಕ್ಷಿಸಲಿ. ಪ್ರಭು ತಾರಾಕ್ಷನು ಭೂಮಿಯ ಒಳಗಿನಿಂದ ನಿನ್ನನ್ನು ರಕ್ಷಿಸಲಿ. ಪ್ರಭು ಹಲಧರನು ಎಲ್ಲ ದಿಕ್ಕುಗಳಿಂದಲೂ ನಿನ್ನನ್ನು ರಕ್ಷಿಸಲಿ. ಋಷಿಕೇಶ ನೆನೆಸಿದ ದೇವೋತ್ತಮ ಪುರುಷನು ನಿನ್ನ ಎಲ್ಲ ಇಂದ್ರಿಯಗಳನ್ನು ರಕ್ಷಿಸಲಿ. ಪ್ರಭು ನಾರಾಯಣನು ನಿನ್ನ ಉಸಿರನ್ನು ರಕ್ಷಿಸಲಿ. ಶ್ವೇತ ದ್ವೀಪದ ಪ್ರಭು ನಾರಾಯಣನು ನಿನ್ನ ಹೃದಯವನ್ನು ರಕ್ಷಿಸಲಿ. ಪ್ರಭು ಯೋಗೇಶ್ವರನು ನಿನ್ನ ಮನಸ್ಸನ್ನು ರಕ್ಷಿಸಲಿ. ಪ್ರಭು ಋಷಿಗರ್ಭನು ನಿನ್ನ ದಿಶಕ್ತಿಯನ್ನು ರಕ್ಷಿಸಲಿ. ದೇವೋತ್ತಮ ಪರಮ ಪುರುಷನು ನಿನ್ನ ಆತ್ಮವನ್ನು ರಕ್ಷಿಸಲಿ. ನೀನು ಆಟವಾಡುತ್ತಿರುವಾಗ ಪ್ರಭು ಗೋವಿಂದನು ಎಲ್ಲ ದಿಕ್ಕುಗಳಿಂದ ನಿನ್ನನ್ನು ರಕ್ಷಿಸಲಿ. ನೀನು ನಿದ್ರಿಸುವಾಗ ಪ್ರಭು ಮಾಧವನು ನಿನ್ನನ್ನು ಎಲ್ಲ ಅಪಾಯಗಳಿಂದ ರಕ್ಷಿಸಲಿ. ನೀನು ಕಾರ್ಯನಿರತನಾಗಿರುವಾಗ ವೈಕುಂಠಪತಿಯು ನೀನು ಕೆಳಕ್ಕೆ ಬೀಳದಂತೆ ನಿನ್ನನ್ನು ರಕ್ಷಿಸಲಿ. ನೀನು ಕುಳಿತಿರುವಾಗ ವೈಕುಂಠಪತಿಯು ಎಲ್ಲ ರೀತಿಗಳಲ್ಲಿ ನಿನ್ನನ್ನು ರಕ್ಷಿಸಲಿ. ನೀನು ಆಹಾರವನ್ನು ಸೇವಿಸುತ್ತಿರುವಾಗ ಎಲ್ಲ ಯಜ್ಞಗಳ ಪ್ರಭುವು ನಿನಗೆ ಎಲ್ಲಾ ರಕ್ಷಣೆಯನ್ನು ನೀಡಲಿ. ಹೀಗೆ ಮಗು ಕೃಷ್ಣನ ಅಂಗಾಂಗಗಳನ್ನು ರಕ್ಷಿಸಲು ತಾಯಿ ಯಶೋದ ವಿಷ್ಣುವಿನ ಹಲವು ನಾಮಗಳನ್ನು ಜಪಿಸಲು ಪ್ರಾರಂಭಿಸಿದಳು. ಡಾಕಿಣಿಯರು, ಯಾತುದಾನಿಯರು, ಕೂಷ್ಮಾಂಡರು, ಯಕ್ಷರು, ರಾಕ್ಷಸರು, ವಿನಾಯಕರು, ಕೊಟರ, ರೇವತಿ, ಜ್ಯೇಷ್ಠ, ಪೂತನಿ, ಮಾತೃಕೆಯರು, ಉನ್ಮಾದರು ಮತ್ತು ಇಂತಹ ಇತರ ದುಷ್ಟಶಕ್ತಿಗಳು ಮನುಷ್ಯನು ತನ್ನ ಇರವನ್ನೇ ಮರೆಯುವಂತೆ ಮಾಡಿ ಪ್ರಾಣವಾಯುವಿಗೂ ಇಂದ್ರಿಯಗಳಿಗೂ ತೊಂದರೆ ಕೊಡುತ್ತವೆ. ಕೆಲವೊಮ್ಮೆ ಅವು ಕನಸಿನಲ್ಲಿ ಕಾಣಿಸಿಕೊಂಡು ಮನಸ್ಸನ್ನು ಅಲ್ಲೋಲ ಕಲ್ಲೋಲಗೊಳಿಸುತ್ತವೆ. ಕೆಲವೊಮ್ಮೆ ಮುದುಕಿಯರಂತೆ ಕಾಣಿಸಿಕೊಂಡು ಮಕ್ಕಳ ರಕ್ತವನ್ನು ಹೀರುತ್ತವೆ. ಈ ಎಲ್ಲ ಬಗೆಯ ದುಷ್ಟಶಕ್ತಿಗಳಿಂದ ಮತ್ತು ಪ್ರೇತಗಳಿಂದ ತನ್ನ ಮಗುವನ್ನು ರಕ್ಷಿಸಬೇಕು ಎಂದು ತಾಯಿ ಯಶೋದೆಯ ದೃಢವಾದ ಭಾವನೆ. ಭಗವಂತನ ಪಾವನ ನಾಮವನ್ನು ಜಪಿಸುವೆಡೆಯಲ್ಲಿ ಈ ಶಕ್ತಿಗಳು ಮತ್ತು ಪ್ರೇತಗಳು ಇರಲು ಸಾಧ್ಯವಿಲ್ಲ. ಗೋವುಗಳ ಮಹತ್ವ ಮತ್ತು ವಿಷ್ಣುವಿನ ಪಾವನ ನಾಮದ ಮಹತ್ವ ಇದನ್ನು ಕುರಿತು ವೇದಗಳ ಆದೇಶದಲ್ಲಿ ತಾಯಿ ಯಶೋದೆಗೆ ದೃಢ ನಂಬಿಕೆ. ಆದುದರಿಂದ ತನ್ನ ಮಗು ಕೃಷ್ಣನನ್ನು ರಕ್ಷಿಸಲು ಅವಳು ಗೋವುಗಳ ಮತ್ತು ವಿಷ್ಣುವಿನ ಪಾವನ ನಾಮಗಳ ರಕ್ಷಣೆಯನ್ನು ಪಡೆದಳು. ಚರಿತ್ರೆಯ ಪ್ರಾರಂಭದಿಂದ ವೈದಿಕ ಸಂಸ್ಕೃತಿಯು ಹಸುಗಳ ಪಾಲನೆ ಮತ್ತು ವಿಷ್ಣುವಿನ ಪವಿತ್ರ ನಾಮದ ಪಠಣ ಇವುಗಳ ಉಪಯೋಗವನ್ನು ಪಡೆದುಕೊಂಡಿದೆ. ವೈದಿಕ ರೀತಿಗಳನ್ನು ಈಗಲೂ ಅನುಸರಿಸುವವರು, ಅದರಲ್ಲಿಯೂ ಗೃಹಸ್ಥರು ಮನೆಯಲ್ಲಿ ಕಡೆಯ ಪಕ್ಷ 12 ಗೋವುಗಳನ್ನು ಇಟ್ಟುಕೊಂಡಿರುತ್ತಾರೆ ಮತ್ತು ಮನೆಯಲ್ಲಿ ಪ್ರತಿಷ್ಠಾಪಿಸಿರುವ ಮಹಾವಿಷ್ಣುವಿನ ಮೂರ್ತಿಯನ್ನು ಪೂಜಿಸುತ್ತಾರೆ. ಕೃಷ್ಣನು ತನ್ನನ್ನು ತಾನೇ ರಕ್ಷಿಸಿಕೊಂಡಿದ್ದ. ಅವನನ್ನು ರಕ್ಷಿಸುವ ಅಗತ್ಯವೇ ಇರಲಿಲ್ಲ. ಆದರೆ ವೃಂದಾವನದ ಹಿರಿಯ ಗೋಪಿಯರು ಕೃಷ್ಣನನ್ನು ಎಷ್ಟು ಪ್ರೀತಿಸುತ್ತಿದ್ದರು ಎಂದರೆ ಅವನನ್ನು ರಕ್ಷಿಸಲು ಬಯಸಿದರು. ಕೃಷ್ಣನು ಮಗುವಿನ ರೂಪದ ದೇವೋತ್ತಮ ಪರಮಪುರುಷ ಎಂದು ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಾಧ್ಯವಾಗಲಿಲ್ಲ. ಮಗುವನ್ನು ರಕ್ಷಿಸಲು ಎಲ್ಲ ವಿಧಿಗಳು ಮುಗಿದ ನಂತರ ಯಶೋದೆಯು ಕೃಷ್ಣನನ್ನು ಎತ್ತಿಕೊಂಡು ತಾನೇ ಮೊಲೆಯೂಡಿಸಿದಳು. ವಿಷ್ಣು ಮಂತ್ರದ ರಕ್ಷೆ ಇರುವಾಗ ಮಗುವು ಕ್ಷೇಮವಾಗಿರುತ್ತದೆ ಎಂದು ಯಶೋದೆಗೆ ಎನಿಸಿತು. ಈ ಮಧ್ಯೆ ಕಂದಾಯವನ್ನು ಕಟ್ಟಲು ಮತ್ತೂರಿಗೆ ಹೋಗಿದ್ದ ಗೋಪಾಲಕರೆಲ್ಲ ಹಿಂದಿರುಗಿದರು. ಪೂತನಿಯ ದೈತ್ಯ ದೇಹವನ್ನು ಕಂಡು ಅಚ್ಚರಿಪಟ್ಟರು. ನಂದ ಮಹಾರಾಜನು ವಸುದೇವನ ಭವಿಷ್ಯವಾಣಿಯನ್ನು ಸ್ಮರಿಸಿಕೊಂಡನು. ಅವನೊಬ್ಬ ಮಹಾಸಾಧು ಮತ್ತು ಯೋಗಿ ಎಂದು ಭಾವಿಸಿದನು. ಇಲ್ಲವಾದರೆ ತಾನು ವೃಂದಾವನದಲ್ಲಿ ಇಲ್ಲದಿದ್ದಾಗ ಆಗುವ ಘಟನೆಯನ್ನು ಅವನು ಮೊದಲೇ ಹೇಳಲು ಹೇಗೆ ಸಾಧ್ಯವಾಗುತ್ತಿತ್ತು? ವೃಂದಾವನದ ನಿವಾಸಿಗಳೆಲ್ಲ ಪೂತನಿಯ ದೈತ್ಯ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸಿದರು. ಸೌದೆಯಲ್ಲಿ ಅವನ್ನು ಸುಡಲು ಪ್ರೇರಿಸಿದರು. ಪೂತನಿಯ ದೇಹದ ಅಂಗಾಂಗಗಳು ಉರಿಯುತ್ತಿದ್ದಾಗ ಎದ್ದ ಹೊಗೆಯಲ್ಲಿ ಸುವಾಸನೆ ಇದ್ದಿತು. ಏಕೆಂದರೆ ಅವಳನ್ನು ಕೊಂದವನು ಕೃಷ್ಣ. ಹೇಗೆಂದರೆ ರಾಕ್ಷಸಿ ಪೂತನಿಯ ಪಾಪ ಕೃತ್ಯಗಳೆಲ್ಲ ತೊಳೆದು ಹೋದವು. ಅವಳಿಗೆ ಸ್ವರ್ಗಲೋಕದ ಶರೀರವು ಪ್ರಾಪ್ತವಾಯಿತು. ದೇವೋತ್ತಮ ಪರಮಪುರುಷನಲ್ಲಿ ಒಳಿತು ಮಾತ್ರ ಉಂಟು ಎನ್ನುವುದಕ್ಕೆ ಇದೊಂದು ಉದಾಹರಣೆ. ಪೂತನಿಯು ಕೃಷ್ಣನನ್ನು ಕೊಲ್ಲಲು ಬಂದವಳು. ಆದರೆ ಅವನು ಅವಳ ಹಾಲನ್ನು ಕುಡಿದುದರಿಂದ ಕೂಡಲೇ ಪರಿಶುದ್ಧಳಾದಳು. ಅವಳ ಶರೀರಕ್ಕೆ ದಿವ್ಯ ಗುಣವು ಉಂಟಾಯಿತು. ಸಣ್ಣ ಮಕ್ಕಳನ್ನು ಕೊಲ್ಲುವುದೊಂದೇ ಅವಳ ಕೆಲಸ. ಅವಳಿಗೆ ರಕ್ತ ಮಾತ್ರವೇ ಪ್ರಿಯ. ಆದರೆ ಕೃಷ್ಣನ ವಿಷಯದಲ್ಲಿ ಅಸೂಯಪಟ್ಟರೂ ಅವನಿಗೆ ಹಾಲನ್ನು ನೀಡುವುದರಿಂದ ಅವಳಿಗೆ ಮುಕ್ತಿಯೂ ದೊರಕಿತು. ಇನ್ನು ಕೃಷ್ಣನ ತಾಯಿ ಅಥವಾ ತಂದೆ ಎನ್ನುವ ವಾತ್ಸಲ್ಯ ಭಾವವಿರುವ ಇತರರ ವಿಷಯ ಹೇಳುವುದೇನು? ಕೃಷ್ಣನು ದೇವೋತ್ತಮ ಪರಮಪುರುಷನು, ಎಲ್ಲ ಜೀವಿಗಳ ಪರಮಾತ್ಮನೂ ಆದುದರಿಂದ ಪರಿಶುದ್ಧ ಭಕ್ತರು ಬಹುಪ್ರೀತಿಯಿಂದ ಅವನ ಸೇವೆಯನ್ನು ಮಾಡುತ್ತಾರೆ. ಆದುದರಿಂದ ಪ್ರಭುವಿನ ಸೇವೆಯಲ್ಲಿ ಸ್ವಲ್ಪ ಶಕ್ತಿಯನ್ನು ವಿನಿಯೋಗಿಸಿದರೂ ಅಂತಹ ಭಕ್ತನಿಗೆ ಅಧಿಕವಾದ ದಿವ್ಯ ಫಲವು ದೊರೆಯುತ್ತದೆ. ಇದನ್ನು ಭಗವದ್ಗೀತೆಯಲ್ಲಿ ವಿವರಿಸಿದೆ. ಸ್ವಲ್ಪ ಅಪಿ ಅಸ್ಯ ಧರ್ಮಸ್ಯ. ಕೃಷ್ಣ ಪ್ರಜ್ಞೆಯಲ್ಲಿ ಸಲ್ಲಿಸುವ ಭಕ್ತಿಪೂರ್ವಕ ಸೇವೆಯು ಎಷ್ಟು ಭವ್ಯವಾದದ್ದು ಎಂದರೆ, ತಿಳಿದೋ ತಿಳಿಯದೆಯೋ ಕೃಷ್ಣನಿಗೆ ಒಂದಿಷ್ಟು ಸೇವೆಯನ್ನು ಸಲ್ಲಿಸಿದರೂ ಅದರಿಂದ ಬಹು ಹೆಚ್ಚಿನ ಪ್ರತಿಫಲ ಉಂಟು. ಮರಗಳ ಹೂವುಗಳಿಂದ ಕೃಷ್ಣನನ್ನು ಅರ್ಚಿಸುವ ಪದ್ಧತಿಯೂ ಮರದ ದೇಹದಲ್ಲಿ ವಾಸಿಸುವ ಜೀವಿಗೆ ಫಲದಾಯಕವೇ. ಕೃಷ್ಣನಿಗೆ ಫಲಪುಷ್ಪಗಳನ್ನು ಅರ್ಪಿಸಿದಾಗ ಅವುಗಳನ್ನು ಕೊಟ್ಟು ಮರಕ್ಕೂ ಪರೋಕ್ಷವಾಗಿ ಉಪಕಾರವಾಗುತ್ತದೆ. ಆದುದರಿಂದ ಅರ್ಚನೆಯ ಪ್ರತಿಕ್ರಿಯೆಯು ಎಲ್ಲರಿಗೂ ಫಲವನ್ನು ನೀಡುತ್ತದೆ. ಬ್ರಹ್ಮ ಶಿವರಂತ ದೇವತೆಗಳ ಅರ್ಚನೆಗೆ ಅರ್ಹನೂ ಶ್ರೀಕೃಷ್ಣ. ಅದೇ ಕೃಷ್ಣನು ಪುಟ್ಟ ಮಗುವಾಗಿ ಪೂತನೆಯ ಮಡಿಲಲ್ಲಿ ಆಡಿದನೆಂಬುದು ಅವಳ ಭಾಗ್ಯ. ಮಹರ್ಷಿಗಳೂ ಮಹಾಭಕ್ತರೂ ಪೂಜಿಸುವ ತನ್ನ ಚರಣ ಕಮಲಗಳನ್ನು ಕೃಷ್ಣನು ಪೂತನೆಯ ಮೇಲೆ ಇರಿಸಿದ್ದ. ಜನರು ಕೃಷ್ಣನನ್ನು ಪೂಜಿಸಿ ನೈವೇದ್ಯವನ್ನು ಮಾಡುತ್ತಾರೆ. ಆದರೆ ಅವನು ತಂತಾನೇ ಪೂತನೆಯ ದೇಹದಿಂದ ಹಾಲನ್ನು ಕುಡಿದ. ಶತ್ರುವಾಗಿ ಏನನ್ನೋ ಕೊಡಲು ಬಂದ ಪೂತನಿಗೆ ಇಷ್ಟು ಒಳ್ಳೆಯದಾದರೆ ಕೃಷ್ಣನನ್ನು ಪ್ರೀತಿ ವಾತ್ಸಲ್ಯಗಳಿಂದ ಪೂಜಿಸುವುದರ ಫಲವನ್ನು ಯಾರೂ ಅಳೆಯಬಹುದು ಎಂದು ಭಕ್ತರು ಸ್ತುತಿಸುತ್ತಾರೆ. ಬೇರೆ ಯಾವ ಕಾರಣಕ್ಕಾಗಿ ಅಲ್ಲದಿದ್ದರೂ ಇಷ್ಟೊಂದು ಫಲವು ಭಕ್ತನಿಗಾಗಿ ಕಾದಿದೆ ಎನ್ನುವ ಕಾರಣಕ್ಕಾಗಿ ಆದರೂ ಕೃಷ್ಣನನ್ನು ಅರ್ಚಿಸಬೇಕು. ಪೂತನಿಯು ದುಷ್ಟಳಾದರೂ ದೇವೋತ್ತಮ ಪರಮಪುರುಷನ ತಾಯಿಯಂತೆಯೇ ಆಕೆ ಉದ್ಧಾರವಾದಳು. ಕೃಷ್ಣನಿಗೆ ಹಾಲನ್ನು ಸಮರ್ಪಿಸಿದ ಗೋವುಗಳು ಗೋಪಿಯರು ದಿವ್ಯಸ್ಥಾನಕ್ಕೆ ಏರಿದರು ಎನ್ನುವುದು ಸ್ಪಷ್ಟ. ಮುಕ್ತಿಯಿಂದ ಪ್ರಾರಂಭಿಸಿ ಪ್ರಾಪಂಚಿಕವಾಗಿ ಕಲ್ಪಿಸಿಕೊಂಡ ಯಾವುದೇ ಅಪೇಕ್ಷೆಯವರಿಗೆ ಕೃಷ್ಣನು ಏನನ್ನೇ ಆದರೂ ನೀಡಬಲ್ಲ. ಆದುದರಿಂದ ಅಷ್ಟು ಹೊತ್ತು ಕೃಷ್ಣನು ಪೂತನಿಯ ಎದೆ ಹಾಲನ್ನು ಕುಡಿದಿದ್ದರಿಂದ ಅವಳಿಗೆ ಮುಕ್ತಿಯು ದೊರೆಯಿತು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಕೃಷ್ಣನಲ್ಲಿ ಅಷ್ಟೊಂದು ಪ್ರೀತಿಯು ಇದ್ದ ಗೋಪಿಯರಿಗೆ ಮುಕ್ತಿ ದೊರೆಯಿತು ಎನ್ನುವುದರಲ್ಲಿ ಸಂದೇಹವಿರಲು ಹೇಗೆ ಸಾಧ್ಯ? ವೃಂದಾವನದಲ್ಲಿ ಕೃಷ್ಣನನ್ನು ಪ್ರೀತ್ಯಾದರಗಳಿಂದ ಸೇವಿಸಿದ ಗೋಪಿಯರಿಗೆ ಗೋಪಾಲಕರಿಗೆ ಮತ್ತು ಗೋವುಗಳಿಗೆ ನಿಸ್ಸಂದೇಹವಾಗಿ ಭವಬಂಧನದಿಂದ ಬಿಡುಗಡೆಯಾಯಿತು. ಉರಿಯುತ್ತಿದ್ದ ಪೂತನಿಯಿಂದ ಬಂದ ಸುವಾಸನೆಯನ್ನು ಆಗ್ರಾಣಿಸಿದ ವೃಂದಾವನ ನಿವಾಸಿಗಳು ಈ ಸುವಾಸನೆಯು ಎಲ್ಲಿಂದ ಬರುತ್ತಿದೆ ಎಂದು ಪರಸ್ಪರರನ್ನು ಕೇಳಿದರು. ಮಾತನಾಡುತ್ತಿರುವಾಗ ಅವರಿಗೆ ಇದು ಬಂದದ್ದು ಉರಿಯುತ್ತಿದ್ದ ಪೂತನಿಯಿಂದ ಎಂದು ಅರ್ಥವಾಯಿತು. ಅವರಿಗೆ ಕೃಷ್ಣನೇ ತುಂಬಾ ಪ್ರೀತಿ. ಕೃಷ್ಣನು ಪೂತನಿಯನ್ನು ಕೊಂದ ಎಂದು ಕೇಳುತ್ತಲೇ ಅವರು ಪ್ರೀತಿಯಿಂದ ಪುಟ್ಟ ಮಗುವನ್ನು ಹರಸಿದರು. ಪೂತನಿಯ ದೇಹವು ಸುಟ್ಟ ನಂತರ ನಂದ ಮಹಾರಾಜನು ಮನೆಗೆ ಬಂದು ಪುಟ್ಟ ಮಗುವನ್ನು ತೊಡೆಯ ಮೇಲೆ ಇರಿಸಿಕೊಂಡು ಮುಂದಲೆಯನ್ನು ಆಗ್ರಾಣಿಸಿದನು. ಹೀಗೆ ಅವನಿಗೆ ತನ್ನ ಮಗುವು ದೊಡ್ಡ ವಿಪತ್ತಿನಿಂದ ಪಾರಾಯಿತು ಎಂದು ಸಮಾಧಾನವಾಯಿತು. ಕೃಷ್ಣನು ಪೂತನೆಯನ್ನು ಸಂಹರಿಸಿದ ವೃತ್ತಾಂತವನ್ನು ಕೇಳುವವರನ್ನೆಲ್ಲ ಶ್ರೀ ಶುಕಮುನಿಗಳು ಹರಸಿದ್ದಾರೆ. ನಿಶ್ಚಯವಾಗಿಯೂ ಗೋವಿಂದನು ಅವರಲ್ಲಿ ಸುಪ್ರೀತನಾಗುತ್ತಾನೆ. ಪೂತನಿಯ ಸಂಹಾರ ಎನ್ನುವ 6ನೆಯ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.